ಸರ್ವಜ್ಞಮಚ್ಯುತಮಪೇತ ಸಮಸ್ತ ದೋಷಂ. ವಕ್ಷ್ಯಾಮಿರುಗರ್ಥಮತಿ ತುಷ್ಟಿಕರಂ ತದಸ್ಯ. ಯಾವುದಾಯ್ತು ಈಗ ತೊಂಬತ್ತೆರಡ? ತಸ್ಮಾನ್ ನಿತ್ಯಂ ಹಿ ಹರಿಂ ಧ್ಯಾಯೇತ್ ಕುರಿಯಾತ್ ಸ್ವಾಧ್ಯಾಯ ಮಂಜಸ. ಹೀಗೆ ಧ್ಯಾನ ಮಾಡಿಕೊಂಡು ಪ್ರತಿನಿತ್ಯದಲ್ಲೂ ಕೂಡ ಸ್ವಾಧ್ಯಾಯವನ್ನು ಮಾಡಬೇಕು. ಯಾತಕ್ಕೆ ಮೋಕ್ಷ ಸಾಧನ ಅಂತ ಹೇಳಿರೋದ್ರಿ, ಗೊತ್ತಾಯ್ತಾ? ಸ್ವಾಧ್ಯಾಯ ಎಂಬುದು ಯಾವುದಕ್ಕೆ ಸೇರುತ್ತೆ? ಮೋಕ್ಷ ಸಾಧನವಾಗಿರೋದರಿಂದ ಪ್ರತಿನಿತ್ಯ ಸ್ವಾಧ್ಯಾಯ ಮಾಡಬೇಕು, ಯಾವ ಕಾಲಕ್ಕೂ ಕೂಡ ನಿಲ್ಲಿಸಬಾರದು. ಅದನ್ನ ಹೇಳಿ ತದ್ಧಿ ತಪಃ, ತದ್ಧಿ ತಪಃ, ತದ್ಧಿ ತಪಃ. ತೈತರಿ ಉಪನಿಷತ್ತಿನಲ್ಲಿ ಹೇಳುತ್ತಾರೆ, ಏನೇ ಕೆಲಸ ಮಾಡಿದ್ರು ತದ್ಧಿ ತಪಃ, ತದ್ಧಿ ತಪಃ. ಸ್ವಾಧ್ಯಾಯ ಪ್ರವಚನೆ ಏಕೈವೇತಿ ಮೌದ್ಗಲ್ಯ ಇತಿ ನಾಕೋ ಮೌದ್ಗಲ್ಯ ಅಂತ ಹೇಳಬೇಕಾದ್ರೆ ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ಅಹಿಕಾ ಮುಷ್ಪಿಕಾ ಭೋಗಾಹ ರಕ್ತಸ್ಯ ಅನ್ಯಸ್ತು ಮುಚ್ಚತೆ ಇತಿ ಸ್ವಾಧ್ಯಾಯ ವಚನ ಸ್ವಯಂ ಭಗವತೋದಿತಂ. ಅಲ್ಲೊಂದು ಪ್ರಶ್ನೆ ಬಂತು, ಬರೀ ಸ್ವಾಧ್ಯಾಯ ಮಾಡ್ಕೊಂಡಿರಿ ಅಂತ ಹೇಳ್ತೀರಿ, ನಮ್ಮ ಜೀವನ ಹೇಗೆ ನಡೀಬೇಕು? ಅದರಲ್ಲಿ ಪಾಠ ಪ್ರವಚನ 24 ತಾಸು ಮಾಡ್ಕೊಂಡು ಜೀವನ ಹೇಗೆ ನಡೀಬೇಕು ಅಂದರೆ ನಡೆಸ್ತಾನೆ ಪರಮಾತ್ಮ ಅಂತ ಹೇಳಿ. ಅಹಿಕಾ ಮುಷ್ಪಿಕಾ ಭೋಗಾಹ ರಕ್ತಸ್ಯ ಅನ್ಯಸ್ತು ಮುಚ್ಚತೆ. ಇನ್ನೂ ಜೀವನ ಮಾಡಬೇಕು ಅಪೇಕ್ಷೆ ಇದ್ದರೆ ಅವನಿಗೇನಾಗುತ್ತೆ? ಅವೆಲ್ಲ ಸಿಗುತ್ತೆ. ಇತಿ ಸ್ವಾಧ್ಯಾಯ ವಚನಂ ಸ್ವಯಂ ಭಗವತೋದಿತಂ. ಅದು ವಿರಕ್ತನಾಗಿದ್ದರೆ ಮೋಕ್ಷನೇ ಸಿಕ್ಬಿಡುತ್ತ. ವಿರಕ್ತನಾದರೆ ಮೋಕ್ಷ ಸಿಗುತ್ತೆ, ಇಲ್ಲದೆ ಇನ್ನೂ ಬದುಕಬೇಕು ಅಂತ ಅಪೇಕ್ಷೆ ಇದ್ದರೆ ಬೇಕಾದ ಭೋಗ ಸಿಗುತ್ತೆ. ಆದರೆ ಯೋಚನೆ ಮಾಡೋಗಿಲ್ಲ. ಅದಕ್ಕೇನೆ ಹೇಳಿದ್ದು ಪಾಠ ಪ್ರವಚನ ಮಾಡಿಕೊಂಡಿದ್ರೆ ಕೂದಲ್ಲೇ ಕೆಲಸ ಆಗುತ್ತೆ. ನ್ಯಾಯಸುಧಾದಿ ಗ್ರಂಥ ಪಾಠ ಪ್ರವಚನದ ಗ್ರಂಥ, ಆದ್ದರಿಂದ ವಜ್ರಾಸ್ವಾಮಿ ಹೇಳಿದರು ಅತ್ರ ವಯಮೇವ ಸಾ ಶ್ರೀಕರೋಯಂ ಗ್ರಂಥ. ಶ್ರೀಕರವಾಗೋದಕ್ಕೆ ಭಾಗವತನೇ ಹೇಳಿಬಿಟ್ಟಿದೆ, ಆಚಾರ ಸ್ವಾಧ್ಯಾಯ ಗ್ರಂಥನೇ ಹೇಳಿಬಿಟ್ಟಿದೆ. ಪಾಠ ಪ್ರವಚನಗಳು ಮನುಷ್ಯನಿಗೆ ಏನು ಮಾಡುತ್ತೆ? ಎಲ್ಲ ವಿಧವಾದ ಭೋಗಭಾಗ್ಯಗಳನ್ನು ತಂದುಕೊಡುತ್ತೆ ಅಂತ ಹೇಳಿ. ಇತಿ ಸ್ವಾಧ್ಯಾಯ ವಚನ ಸ್ವಯಂ ಭಗವತೋದಿತಂ. ಹೀಗೆ ಸ್ವಾಧ್ಯಾಯದಲ್ಲಿ ಮಾತಿದೆ, ಭಗವಂತನೇ ಹೇಳಿದ್ದಾನೆ. ಸ್ವಾಧ್ಯಾಯತ್ತು ಪ್ರವಚನೆ ಸಹಸ್ರ ಗುಣಿತಂ ಫಲಂ. ಇಲ್ಲಿ ವ್ಯತ್ಯಾಸ, ಸ್ವಾಧ್ಯಾಯ ಒಂದು ಭಾಗ, ಪ್ರವಚನ ಒಂದು ಭಾಗ. ಅದು ಸ್ವಾಧ್ಯಾಯ ಅಂದರೆ ತಾನೋದೋದು, ತಾನೋದೋದು ಸ್ವಾಧ್ಯಾಯ, ಇನ್ನೊಬ್ರು ಹೇಳೋದು ಪ್ರವಚನ. ಸೊ ತಾನು ಓದೋದು ಎಂಬುದು ಅತಿ ದೊಡ್ಡದು, ಎಲ್ಲ ಕೆಲಸ ಓದಿದ್ರೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡದು ಯಾವುದು ಅಂದರೆ ಪ್ರವಚನ ದೊಡ್ಡದು. ಸ್ವಾಧ್ಯಾಯಾತ್ತು ಪ್ರವಚನೆ ಸಹಸ್ರ ಗುಣಿತಂ ಫಲಂ, 1000 times ಜಾಸ್ತಿ ಅಂತ. ಪ್ರವಚನ ಮಾಡೋದು ಎಷ್ಟು ಪುಣ್ಯಕರ? 1000 times ಇನ್ನೂ ದೊಡ್ಡದು. ಅದು ಆಚಾರ ತಂತ್ರಸಾರದಲ್ಲಿ ಹೇಳ್ತಾರೆ, ದೇವ್ರ ಪೂಜೆ ಸಾಂಗೋಪಾಂಗ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅದ್ರ 100 times ಪುಣ್ಯ ಒಬ್ಬನೇ ಪಾಠ ಹೇಳಿದರೆ ಬರುತ್ತಂತಷ್ಟೇ. ವ್ಯಾಖ್ಯಾ ಏಕಶ ಶತೋತ್ತರ, ಒಬ್ಬನೇ ಪಾಠ ಹೇಳಿದರೆ ಅದು ಅರ್ಥ ಮಾಡ್ಕೊಂಬಿಟ್ರೆ. ದೇವ್ರ ಪೂಜೆಗಿಂತ ಯಾವ್ದು ದೊಡ್ಡದು? ಪಾಠ ಹೇಳೋದು, ಪಾಠ ಕೇಳೋದು, ಪಾಠ ಹೇಳೋದು. ಅದರಲ್ಲಿ ಹೇಳೋದು ಇನ್ನೂ ದೊಡ್ಡದು ಅಂತ ಹೇಳಿ. ಸಹಸ್ರ ಗುಣಿತಂ ಫಲ ಅದನ್ನೆಲ್ಲ ಇದರ ಭಾಷೆಯಲ್ಲಿ ಹೇಳ್ತಾರೆ. ಹೇಳೋನಿಗೆ ಎಷ್ಟು ಪುಣ್ಯ, ಅವ್ರು ಹೇಳಿದವ್ರು ಎಷ್ಟು ಪುಣ್ಯ ಅಂತ ಲೆಕ್ಕ ಹಾಕ್ತಾ ಹೋದಾಗ ನ್ಯಾಚುರಲಿ ಅದು ಸಹಸ್ರ ಗುಣಿತಂ ಎಂಬುದು ಇನ್ನೂ ಜಾಸ್ತಿ. ಬ್ರಹ್ಮದೇವರು ಎಷ್ಟು ಹೋಗುತ್ತೆ ಅಂದರೆ, ಪ್ರತಿಯೊಬ್ಬರು ಯಾರೇ ಪಾಠ ಪ್ರವಚನ ಮಾಡಿದರೂ ಕೂಡ ಅತಿ ಮ್ಯಾಕ್ಸಿಮಮ್ ಪುಣ್ಯ ಬರೋದು ಯಾರು? ಬ್ರಹ್ಮವಾಯುಗಳಿಗೆ. ಸರ್ವಮೂಲ ಬರೆದವರು ಅವರು, ಗೊತ್ತಾಯ್ತಲ್ಲ, ಸೃಷ್ಟಿ ಮಾಡಿದವರು ಅವರು. ಆದ್ದರಿಂದ ಮ್ಯಾಕ್ಸಿಮಮ್ ಪುಣ್ಯ ಯಾರಿಗೆ ಹೋಗುತ್ತೆ? ಅವ್ರಿಗೆ ಹೋಗುತ್ತೆ. ಆದ್ದರಿಂದ ಅವ್ರು ಎಷ್ಟು ಲೆಕ್ಕ ಹಾಕ್ಲಿಕ್ಕೆ ಬರೋದು ಅಷ್ಟು ಪುಣ್ಯ ಹೋಗುತ್ತೆ ಅಂತ ಹೇಳಿಬಿಡ್ತಾರೆ. ಆಚಾರ್ಯ ಪ್ರವಚನ ಮಾಡಿದ್ದಲ್ಲೇನು ಆಚಾರ್ಯ? ಅಥಾವತ್ ಕಥಾಂಸ ಭಗವತಃ ಯಥಾಂಗಪಾಣೇ ಭಾಗವತೇ ಭಗವಾನ್ ಭವಾಪಹಂತ್ರಿ ಮಧ್ಯದಲ್ಲೇ ಬಂದುಬಿಟ್ಟಿದೆ. ಮತ್ತು ಉಪನ್ಯಾಸ ಭಾರತಿ ಅಂತಲೇ ಹೇಳಿಬಿಟ್ಟಿದ್ದ. ಮತ್ತೆ ಎಲ್ಲೋ ಬ್ರೇಕ್ ಬಂತು, ಮೊನ್ನೆ ಹೇಳಿಲ್ಲ ವ್ಯಾಸರಾಜರು ನಿತ್ಯ ಭಾಗವತ ಹೇಳ್ತಿದ್ರು ಅಂತ ಬಂದಿದ್ದೆ ವ್ಯಾಸಯೋಗಿ ಚರಿತ್ರೆಯೊಳಗೆ. ನಿತ್ಯ ಭಾಗವತ ಪ್ರವಚನ ಮಾಡಿ ಶಿಷ್ಯ ಓದ್ತಿದ್ದ ಅಂತೇಳಿ ವ್ಯಾಸಯೋಗಿ ಚರಿತ್ರೆಯೊಳಗೆ ಎಲ್ಲ ಕಡೆ ಬಂದಿದೆ ಅದು. ಇತ್ತೀಚೆಗೆ ಯಾವಾಗ ಬ್ರೇಕ್ ಬಂದುಬಿಟ್ಟಿದೆ ಅಷ್ಟೇ, ಸುಮಾರು 100 ವರ್ಷದ ಹಿಂದೆ ಬ್ರೇಕ್ ಬಂದಿದೆ. ಸುಮಾರು ಒಂದು 30-40 ವರ್ಷದಿಂದ ಮತ್ತೆ ಶುರುವಾಗಿದೆ. ಮೊದಲು ಇರಲಿಲ್ಲ, ಗ್ಯಾಪ್ ಬಂದುಬಿಟ್ಟಿತ್ತು. ಮೊದಲು ಸಾಂಗ್ಗಳು ಪಾಠ ಪ್ರವಚನ ಮಾಡ್ತಿರಲಿಲ್ಲ, ಗೊತ್ತಾಯ್ತಾ? ಪ್ರವಚನ ಮಾಡಿದ್ರೆ ದಡ್ಡ ಅಂತ ಅರ್ಥ, ವಾಕ್ಯಾರ್ಥ ಮಾಡೋದು ಹೋಗಿಬಿಡೋದು ಅಷ್ಟೇ. ಯಾವುದೇ ಸಮಾರಾಧನೆಗಳಲ್ಲಿ ಬರೀ ವಾಕ್ಯಾರ್ಥ ಅಷ್ಟೇ ಕಾರ್ಯಕ್ರಮ. ಹರಿಕಥೆ ಶುರು ಮಾಡಿದ್ರೆ ಯಾರು ಪಂಡಿತರು ಕೊಡ್ತಿದ್ದಿಲ್ಲ. ಹೆಂಗಸರು ಪುರಾಣ ಅಂತ ಹೇಳಿದ್ರೆ ಹೆಂಗಸರು, ಅದು ಅದು ವಯಸ್ಸು ಹೆಂಗಸರು. ಅದು ಕೂಡ ಒಬ್ಬೊಬ್ಬರು ಅದು ತಾನು ಇನ್ ಟೈಮ್ ಬರೋದಿಲ್ಲ ಅವರೆಲ್ಲ ಕೂಡ. ಶುರು ಆಚಾರ ಶುರು ಮಾಡ್ಬಿಡು, ಫಸ್ಟ್ಗೆ ಶುರು ಮಾಡಿ ಬಗ್ಗೆ ನೋಡ್ತಾರೆ. ಶುರು ಮಾಡಿದ್ ನೋಡ್ಬಿಟ್ಟು ಬರ್ತಾವೆ, ದೀಪ ಹಚ್ಚಿ ಕೂಗಿಬಿಡ್ತಾರೆ. ಹಾಂ, ಇನ್ನೊಬ್ರು ಬರ್ತಾರೆ. ಆಮೇಲೆ ಯಜಮಾನ ಬರೋದಿಲ್ಲ, ಹೇಳ್ಸೋಣ ಕೊನೆ ದಿವಸ ಕಾಣಿಕೆ ಒಳ್ಳೆ ಕಷ್ಟ ಬರೋದಂತ. ಪುರಾಣ ಕೇಳಿಬಿಟ್ರೆ ಸೆಕೆಂಡ್ ಥರ್ಡ್ ಗ್ರೇಡ್ ಇದೆ ಲೆಕ್ಕ. ಅದನ್ನ ಕಣ್ಣಾರೆ ನೋಡಿದ್ದಾರೆ ಅದೆಲ್ಲ ಕೂಡ. ಚಿಕ್ಕ ಮಕ್ಕಳು ಯಾರು ಕೇಳಾಗಿಲ್ಲ, ವಯಸ್ಸಾಗಿರಲೇಬೇಕು. ಅದಕ್ಕೆ ನಾವೆಲ್ಲ ಕೂತ್ರು ಬೈದು ಓಡಿಸ್ಬಿಡ್ತಿದ್ರು ಆ ಕಡೆಗೆ, ಹುಡುಗರೆಲ್ಲ ಕೂಡ್ಬಾಡ್ರಿ ಎದ್ದು ಹೋಗ್ರಿ ಅಂತ ಕಳಿಸ್ಬಿಡ್ತೀನಿ, ಕೇಳಲೇಬಾರ್ದಂತ. ಅದೇನೋ ವಿಚಿತ್ರ ವಾತಾವರಣ ಇತ್ತು. ಅದು ಶುರು ಮಾಡೋಕ್ಕಾದ್ರೆ ಯಾರು ಅಲ್ಲಿ ಓಡಾಡ್ತಿರ್ತಾರೆ ಅಂತ ಯಾರು ಕೊಡ್ತಿರಲಿಲ್ಲ. ಅಕಸ್ಮಾತ್ ಬಂದರೂ ಕೂಡ ಆಚಾರ ಶುರು ಮಾಡಬೇಕು ಫಸ್ಟು, ಮಂಗಳ ಶ್ಲೋಕ ಮುಗಿಬೇಕು. ಆಗ ನಿಧಾನಾಗಿ ಒಬ್ಬೊಬ್ಬರೇ ಬರೋದು ಅಷ್ಟೇ, ಕೇಳಬೇಕು ಕೇಳಬೇಕಿಲ್ಲ, ಅದು ಸಂಪ್ರದಾಯ ಅಷ್ಟೇ. ಕಿವಿ ಬಿದ್ದರೆ ಆಯಿತು ಅಂತ ಅಷ್ಟೇ ಹೊರತು ಎಲ್ಲಿ ಕಥೆ ಆಯಿತು, ಎಲ್ಲಿ ಮುಗೀತು, ಯಾರಿಗೂ ಯೋಚನೆ ಇಲ್ಲ ಆ ಬಗ್ಗೆ. ಹರಿಕತೆ ಅದು ಎಂಟರ್ಟೈನ್ಮೆಂಟ್ ಶುರುವಾಗುತ್ತೆ ಹರಿಕತೆಯೊಳಗೆ. ಹರಿಕತೆಯಲ್ಲಿ ಅದು ವಿಷಯಕ್ಕಿಂತ ಹೆಚ್ಚಾಗಿ ಬರೀ ಇದೇನೆ, ಅದು ದಾರಿ ತಪ್ಪಲಕ್ಕೆ ಶುರುವಾಯಿತು. ಮತ್ತು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದವರು ಇದ್ರು ಪಾಪ. ಅದರೊಳಗೆ ಏನು ಮಾಡ್ತಿದ್ರು ಅವರು, ಒಳ್ಳೊಳ್ಳೆ ವಿಷಯ ಹೇಳಿ ಹಳ್ಳಿಗಳಲ್ಲಿ ಇವತ್ತು ಹರಿಕತೆಯಿಂದನೇ ಜ್ಞಾನ ಉಳ್ಕೊಂಬಂದಿರೋದು. ಎಲ್ಲರೂ ಕಾಮನ್ ಇವ್ರು ಹೇಳಕ್ಕೆ ಶುರು ಮಾಡಿದ್ರು. ಅದು ಒಂದು ಕಾಲಕ್ಕೆ ಏನಾಯಿತು, ಟೂ ಮಚ್ ಇದಾಯ್ತು, ಲೂಸ್ ಆಗ್ಬಿಡುತ್ತೆ, ಅದಕ್ಕೆ ಅದು ಬಹುಶಃ ಬ್ಯಾನ್ ಆಗ್ಬಿಡುತ್ತೆ, ತಾನೇ ತಾನೇ ಹೋಗ್ಬಿಡುತ್ತೆ. ತೀರಾ ಲೌಕಿಕ ಆಮೇಲೆ ಸ್ವಾತಂತ್ರ್ಯತೆ ಬಂದ ಕಾಲಕ್ಕೆ ಯಾವ್ಯಾವ ಕತೆ ಹರಿಕತೆ ಶುರು ಮಾಡಿಬಿಟ್ರು ಕೊನೆಗೆ. ಅದಕ್ಕೆ ಒಂದು ಡಿಗ್ನಿಟಿ ಹೋಗ್ಬಿಡ್ತು, ಅದು ಹೆಸರು ಹರಿಕತೆ ಆದರೂ ನರಕತೆ ಆಯಿತು ಕೊನೆಗೆ, ನರಕತೆ ಆದ ತಕ್ಷಣ ಬಿಟ್ಟೋಯ್ತು ಅಷ್ಟೆ. ಸ್ವಾಧ್ಯಾಯಾತ್ತು ಪ್ರವಚನೇ ಸಹಸ್ರ ಗುಡಿದು, ಇಲ್ಲೂ ಅಷ್ಟೇ ಬೆಂಗಳೂರು ಬಂದು ಉಪನ್ಯಾಸ ಶುರು ಮಾಡಿದಾಗ ಯಾರು ಸಾವಳ ಹತ್ರ ಮಾತಾಡ್ತಾ ಕೂತಿದ್ದು ತಿಳ್ಕೊಂಬೋಣ, ಏನೋ ಸಾವಳ ಮಾತಾಡ್ತಾ ಕೂತಿದ್ರು ಕೂತಿರ್ತಾರೆ ಎಲ್ಲ ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಕೂಡ, ಯಾರು ಶ್ರೀಮಂತರು ಬಂದು ಅವ್ರ ಹತ್ರ ಮಾತಾಡ್ತಾ ಕೂತಿರ್ತಾರೆ. ಪ್ರವಚನಕ್ಕೆ ಹೊತ್ತಾಯ್ತದ ಕೆರಳಕ್ಕೆ ಬಂದ ತಕ್ಷಣ ಸ್ವಾಮಿಗಳು ಅಲ್ಲಿ ಹೋಗ್ತಿದ್ರು, ಇವ್ರು ಮನೆಗೆ ಹೋಗ್ತಿದ್ರು, ಅಲ್ಲಿ ಸಮಸ್ಯೆಗೆ ಯಾರು ಬರ್ತಿದ್ದಿಲ್ಲ, ಪ್ರವಚನ ಕೇಳೋದು ನಮ್ಮ ಕೆಲಸ ಆಯಿತು ಅಂತ ಅರ್ಥ ಹೋಗ್ಬಿಡ್ತಿದ್ರು, ಯಥಾ ಪ್ರಕಾರ ಅಕ್ಷರ ಕೂತಿದ್ರು. ಆಮೇಲೆ ಚೇಂಜ್ ಆಯಿತು, ಪ್ರವಚನದ ಹೊತ್ತಿಗೆ ಬರೋ ಒಂದು ಕಾನ್ಸೆಪ್ಟ್ ಶುರುವಾಗಿದ್ದ. ಆಮೇಲೆ ಅದು ಸಾವಳು ಅವರು ಹಾಗೇನು ಹೇಳ್ಬೇಕಾರೆ ನೀವು ಪ್ರವಚನ ಸ್ವಾಗತಿಗೆ ಹೋಗ್ಬೋದು ಅಂತ ಹೋಗ್ಬಿಡೋದು ಅಷ್ಟೇ, ಆ ಥರ ಅವ್ರು ಕೇಳಬೇಕು ಅನ್ನೋ ಕಾನ್ಸೆಪ್ಟೇ ಡೆವಲಪ್ ಆಗಿದ್ದಿಲ್ಲ. ನಾ ಅನ್ವಾಗ ಅದು ಅಭ್ಯಾಸ ಆಗಿದೆ. ಅಲ್ಲ, ಕಾರಣ ಏನೇ ಇರಲಿ, ಕಾರಣ ಏನೇ ಇದ್ರು ಕೂಡ ಅವ್ನು ಟ್ರೆಂಡ್ ಇತ್ತು, ಆ ಟ್ರೆಂಡ್ ಹೋಯ್ತು ಕೊನೆಗೆ. ಅಂದ್ರೆ ಏನಾಗಿತ್ತು ಅಂದರೆ, ಉಳಿದವರು ಕಾಣಿಕೆ ಕೊಟ್ಟರೆ ಸಾಕು, ಅವರಿಗೆ ಸಂಧ್ಯಾನು ಕೂಡ ಮಾಡಬೇಕಾಗಿಲ್ಲ, ಅವರು ಉದ್ಧಾರ ಆಗಿಬಿಡ್ತಾರೆ. ಈ ಒಂದು ಟ್ರೆಂಡ್ ಡೆವಲಪ್ ಆಗಿದೆ. ಆಚಾರ ಏಕಾಶಿ ಉಪವಾಸ ಉಳಿದವರು ಮಾಡಬಾರದು, ಆಚಾರಗಳಂಥವ್ರು ಮಾಡಬೇಕು, ಸ್ವಾಮಿಗಳು ಮಾಡಬೇಕು, ದೇವ್ರ ಪೂಜೆ ಅಷ್ಟೇ, ಇವರೆಲ್ಲ ದೇವರೇ ಮನೇಲಿ ಇಟ್ಕೋಬಾರದು. ಈ ಥರ ಒಂದು ಯಾವುದೋ ಒಂದು ಇದು ಶುರುವಾಗ್ಬಿಡ್ತು. ಗೃಹಸ್ಥಗಳು ಲೌಕಿಕರು ಅಂತ ಮಾಡಿಬಿಟ್ಟು ಅವ್ರಿಗೆ ಕಾಣಿಕೆ ಕೊಡಬೇಕಾದಷ್ಟೇ ಇವ್ರ ಕೆಲಸ, ಅವ್ರು ಮಾಡಿದ್ರೆ ಮಾಡಿಬಿಟ್ಟು ಈಕ್ವಲ್ ಆಗಿಬಿಡ್ತಾರೆ. ಆದ್ದರಿಂದ ಯಾವುದೂ ಮಾಡಬಾರ್ದು. ಮತ್ತು ಅವ್ರು ಹೇಳ್ತಿದ್ರಿಂದ ಹೇಳೋದು ಕೇಳಿ ಬಾಯ್ಬಿಟ್ಟು, ನೀವೆಲ್ಲರೂ ಉಪವಾಸ ಮಾಡಿದ್ರೆ ಏನರ್ಥ, ನಾವು ಮಾಡ್ಬೇಕು, ನೀವು ಯಾಕೆ ಮಾಡ್ತೀರಿ ಅಂತ ಕೇಳ್ತೀವಿ. ಬೈದು ಬಿಡೋರು ತಕ್ಷಣ ತಿನ್ನು ಏನಾದ್ರು ತಿನ್ನು ಅಂತ, ಆ ಥರ ಏಕಾಶಿ ಉಪವಾಸ ಮಾಡಕ್ಕೆ ಬಿಡ್ತಿರಲಿಲ್ಲ. ಆ ಒಂದು ಭ್ರಾಂತಿ ಬಂದುಬಿಟ್ಟಿರ್ತಾಗ ಆ ಮ್ಯಾಲೆ ಹೋಗಿ ಎಲ್ಲರೂ ಅದು ಏನು ಸೈಕಾಲಜಿ ಶುರುವಾಗಿತ್ತು ಅಂದರೆ, ನಾವು ಮಾಡ್ತೀವಿ ನೀವು ಮಾಡಿಬಿಟ್ರೆ ನಮಗೂ ಏನು ಡಿಫ್ರೆನ್ಸ್, ಈಗ ನಾವು ದೊಡ್ಡವರಾಗಬೇಕಾದ್ರೆ ನೀವು ಮಾಡಬಾರ್ದು, ಈ ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಶುರುವಾಗಿಬಿಟ್ಟಿತ್ತು. ಆಮೇಲೆ ಗೊತ್ತಾಗುತ್ತೆ ನಮ್ಮ ಮಾಡ್ತಾ ಹೋದಂತೆ ಇವರು ಇನ್ನೂ ಮೇಲೆ ಹೋಗ್ತಾರೆ ಹೊರತು ಈಕ್ವಾಲಿಟಿ ಬರೋ ಪ್ರಸಂಗ ಬರೋದಿಲ್ಲ ಅದರಿಂದ. ಅಲ್ಲ, ಒಟ್ಟು ಒಂದು ಕ್ರಾಂತಿ ಶುರುವಾಯಿತು ಆಮೇಲೆ, ಅದರಿಂದ ಬೇಕಾಷ್ಟು. ಹೌದು, ಹಾಗಾಗ್ತದೆ. ಮತ್ತೆ ಹೇಳ್ತೀವಿ ಅದೆಲ್ಲ ಫ್ಯಾಕ್ಟ್ ಅಂತ ಆಮೇಲೆ ಗೊತ್ತಾಗುತ್ತೆ. ಅದು ಜನಗಳಿಗೆ ಒಂದು ಇದಕ್ಕೆ ಸಂಬಂಧನೇ ಇಲ್ಲ ಅವ ಒಂದು ಭ್ರಮೆ ಬಂದಿದ್ದು ತಪ್ಪಾಯ್ತು. ಮನೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮಕ್ಕಳು ಸಂಧ್ಯಾನೆ ಮಾಡಬಾರ್ದು, ತವ್ರು ಮಾಡಿದ್ರೆ ಏ ನಿನಗೆ ಕೆಲಸ ಎದ್ದೋಗಿ ಹಾಕೊಂಡಿದ್ದು ಕಳಿಸ್ಬಿಡ್ರೆ ಎಷ್ಟಿದ್ರೆ ನೋಡಿದ್ದೀನಿ. ಆದರೆ ನಾವೇ ಡ್ಯೂಟ್ ಮಾಡಿದ್ರೆ ಏನು ನಮ್ಗೆ ಹೇಳಿ ಏನಾಯ್ತು ಅಲ್ಲಿಗೆ, ಆ ಥರ ಭಾವ. ಇನ್ನೂ ಕೆಲವರು ಗಂಡಾರ ನೋಡಿದ್ದೀನಿ, ಆ ಹುಡುಗ ಸ್ನಾನ ಮಾಡ್ಕೊಂಡು ಬರ್ತಿದ್ದ, ಸಂಧ್ಯಾನ ಕೂತ ಏ ಸಂಧ್ಯಾನ ಮತ್ತೆ ಕಾಫಿ ಕುಡಿ ಆಮೇಲೆ ಸಂಧ್ಯಾನ ಬಂದು ಕುಡಿ, ಹಾರೇ ಹೋಗ್ತದ ಆರೋ ಸಂಧ್ಯಾನ ಹಾರೇ ಹೋಗೋದಿಲ್ಲಲ್ಲ, ಕಾಫಿ ಹಾರೇ ಹೋಗ್ಬಿಡ್ತದೆ, ದೊಡ್ಡ ಪಾಯಿಂಟ್ ಅಂದರೆ ಹಾರೇ ಹೋಗ್ಬಿಡುತ್ತೆ. ಈ ಎಲ್ಲ ನೋಡಿದರೆ ಅವ್ರ ಹುಡುಗ ಅಲ್ಲೂ ಕೂತ್ರೆ ಹೊಡೆದು ಬಿಡ್ತಾರೆ, ಕೊಡ್ಬಿಟ್ಟು ಕುಡಿಯೋದು ಕೊನೆಗೆ ಕಾಫಿ ಕೊಡೋದು ಸಂಧ್ಯಾನ ಬಿಟ್ಟ ಕೊನೆಗೆ. ಅದು ಏನೋ ಒಂಥರ, ನಾವು ಮಾಡಿದ್ರೆ ಅವ್ರು ಮಾಡಬಾರ್ದು, ನಾವು ಹೋಗ್ದ ಏನೋ ಒಂದು ವಿಚಿತ್ರ ಅದು ನೋಡಿ. ಇವತ್ತು ಅವೆಲ್ಲ ನೋಡಿದ್ರೆ ಭಾಳ ತಮಾಷೆ ಅನ್ಸುತ್ತೆ, ಓದಕ್ಕೆ ಏನು ಮಾಡಿದ್ರು ಬಿಡ್ತಿದ್ದಿಲ್ಲ ಆ ತಾಯಿ. ಮತ್ತು ಸಾವಳು ಪಾಠ ಕೇಳಕ್ಕೆ ಬೇರೆ ಯಾರಿಗೂ ಚಾನ್ಸ್ ಇಲ್ಲ, ಮತ್ತು ಪಾಠ ಕೇಳಕ್ಕೆ ನೋಬಡಿ ಅಲ್ಲ, ಶಿಷ್ಯ ಹೋಗ್ಬೇಕು ಅವ್ನು ಒಬ್ಬನ ಕೊಡ್ಬೇಕು, ಉಳಿದವ್ರಿಗಿದ್ರೆ ಎದ್ದು ಮರದಬ್ಬರಿ ಅಂತಿದ್ರು ಅವ್ರು, ಮರದಬ್ಬರಿ ಅಂತಾರೆ. ಆಮೇಲೆ ಅದೆಲ್ಲ ಎಲ್ಲರೂ ಕೇಳೋ ಭಾವನೆ ಬಂತು ಅಷ್ಟೇ ಹೊರತು ಕೇಳಾಗಿಲ್ಲ, ಕೂಡಬಾರ್ದು, ಮುಂದೆ ಮಾತಾಡಬಾರ್ದು. ಡೈರೆಕ್ಟ್ ಸ್ವಾಮಿ ಜೊತೆ ಯಾರೂ ಮಾತಾಡೋಕ್ಕಿರಲಿಲ್ಲ, ದಿವಾನರ ಮೂಲಕನೇ ಹೋಗ್ಬೇಕು ಹೊರತು ಡೈರೆಕ್ಟ್ ಮಾತುಕತೆ ಇಲ್ಲೇ ಇಲ್ಲ. ಎಂಥ ಭಾರಿ ಶ್ರೀಮಂತರು ಕೂಡ ಅವ್ರ ಮೂಲಕನೇ ಹೋಗ್ಬೇಕು. ಇವತ್ತು ಕೆಲವು ಕಡೆ ಆ ಟ್ರೆಂಡ್ ಇದೆ, ಇಲ್ಲ ಅಂತಲ್ಲ, ಬಟ್ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ. ಸ್ವಾಧ್ಯಾಯಾತ್ತು ಪ್ರವಚನೆ ಸಹಸ್ರ ಗುಣಿತಂ ಫಲಂ, ಸ್ವಾಧ್ಯಾಯಕ್ಕಿಂತ ಪ್ರವಚನದೊಳಗೆ 1000 times ಜಾಸ್ತಿ ಫಲ. ಅರ್ಥದೃಷ್ಟು ಕೋಟಿ ಗುಣಂ, ಇನ್ನು ಅರ್ಥ ಮಾಡ್ಕೊಂಡು ಹೇಳಿದ್ರು ಅಂತೂ ಕಣ್ಣಾರೆ ಅರ್ಥ ಕಾಣಷ್ಟು ಹೇಳಿದ್ರು ಅದು 1000 times ಪುಣ್ಯ ಬರುತ್ತೆ, ಕೋಟಿ ಪಟ್ಟು ಪುಣ್ಯ ಬರುತ್ತೆ. ತಥೋನಂತಂ ನಿಯಾಮಕಿ, ಈಗ ಮಾಡಲೇಬೇಕು, ಅರ್ಥ ಹೀಗೆ ಆಗುತ್ತೆ, ಎಷ್ಟು ಡಿಫ್ರೆನ್ಸ್ ಗೊತ್ತಾಯ್ತಾ, ತಾನು ಅರ್ಥ ಮಾಡಿ ಓದ್ತಾನಪ್ಪ, ಪಾರಾಯಣ ಮಾಡ್ತಾನೆ ತಿಳ್ಕೊಳ್ಳಿ, ಭಾರಿ ಪುಣ್ಯ ಬಂತು. ಅರ್ಥ ಮಾಡ್ಕೊಂಡು ಹೋಗ್ತಾನೆ, ಜಾಸ್ತಿ ಪುಣ್ಯ ಬಂತು. ಇನ್ನೊಬ್ಬರು ಹೇಳ್ತಾನೆ, ಪುಣ್ಯ ಬಂತು. ಅರ್ಥ ಮಾಡಿಸ್ಕೊಡ್ತಾನೆ, ಪುಣ್ಯ ಬಂತು. ಅರ್ಥ ಕನ್ವಿನ್ಸ್ ಮಾಡಿಸ್ತಾನೆ, ಜಾಸ್ತಿ ಪುಣ್ಯ ಬಂತು. ಅರ್ಥ ಹೀಗೆ ಆಗ್ಬೋದು ವಾದಿಸ್ತಾನೆ, ಅದು ಇನ್ನೂ ಜಾಸ್ತಿ ಪುಣ್ಯ. ನಿಯಾಮಕ್ಕೆ ನಿಯಾಮಕ ಅಂದ್ರೆ ಅರ್ಥ ಆಗೋದಿಲ್ಲ, ಈ ಅರ್ಥನೇ ಆಗ್ಬೋದು, ಅದೇನದು ನಿಯಾಮಕ ಅಂತ ಅರ್ಥ. ಅಂದರೆ ವಾಕ್ಯಾರ್ಥದಲ್ಲಿ ಗೆಲ್ಲೋದು, ಅಷ್ಟು ಮಾಡಿ ಎಷ್ಟು ಬರುತ್ತಂತೆ, ಅನಂತಂ ಇನ್ಫೈನೈಟ್. ಆ ಎಲ್ಲ ಗ್ರಂಥ ನಿರ್ಣಯ ಮಾಡಿದವರು ಆಚಾರ್ಯರು, ಅದಕ್ಕೆ ಎಷ್ಟು ಪುಣ್ಯ ಬರುತ್ತೆ ಅವರಿಗೆ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ, ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ಜಯತೀರ್ಥರಾಗಲಿ ಯಾರೇ ಆಗಲಿ ಯಾರಿಂದ ಕಲ್ತಿದ್ದು ಅದಿಷ್ಟು ಕೂಡ ಆಚಾರ್ಯರಿಂದ. ಅದೇ ರೀತಿ ಜಯತೀರ್ಥರಿಂದ ಮುಂದಿನವರು ಈ ಕ್ರಮ ನೋಡ್ತಾ ಹೋದಂತೆ, ಇವತ್ತು ಯಾರೇ ಅದನ್ನು ಅಪ್ಲೈ ಮಾಡಿದರೂ ಕೂಡ ಅವ್ರು ಏನು ಮೂಲ ಮಾಡಿರ್ತಾರೋ ಅವರಿಗೆ ಆ ಪುಣ್ಯದ ಕಡೆ ಇಟ್ಟು ಹೋಗೋದು ಫಸ್ಟ್, ತಿಳಿತಾ. ಆ ಕ್ರಮದೊಳಗೆ ಅರ್ಥ ಆಗುತ್ತೆ ಎಂಬುದು ಬೇರೆ, ಆ ಅರ್ಥ ಹೀಗೆ ಮಾಡಬೇಕು ಅಂತ ಹೇಳೋದು ಬೇರೆ, ನಿಮ್ಮ ಅರ್ಥ ತಪ್ಪು ಅಂತ ಹೇಳೋದು ಬೇರೆ, ಮತ್ತೆ ನಿಮ್ಮ ಅರ್ಥ ಸರಿಯಲ್ಲ, ಇದೇ ಅರ್ಥನೇ ಆಗಬೇಕು, ಅದಕ್ಕೆ ನಿಯಾಮಕ ಅಂತ ಕರೀತಾ. ತರ್ಕಾಗಮಾಭ್ಯಾಮ್ ನಿಯತಿಂ, ಅದು ಎಕ್ಸ್ಪ್ಲೇನ್ ಮಾಡ್ತೀವಿ. ಏನು ನಿಯಾಮಕ ಅಂದ್ರೆ ಏನು? ತರ್ಕಾಗಮಾಭ್ಯಾಮ್ ನಿಯತಿಂ ಯಕರೋತ್ಯಧಿಕಂ ತತಃ, ನೋಡಿ ಆಗಮ ಹೀಗೆ ಹೇಳ್ತಾ ಇದೆ, ಯುಕ್ತಿ ಹೀಗೆ ಹೇಳ್ತಾ ಇದೆ, ಆದ್ದರಿಂದ ಹಾಗೆಲ್ಲ ಮಾಡಕ್ಕೆ ಬರೋದಿಲ್ಲ, ಆ ರೀತಿ ಹೇಳೋದು ಅರ್ಥ. ಅದಕ್ಕೆ ನಿಯಾಮಕೆ ಟೀಕಾರ ಬರೀತಾರೆ, ನಿಯಾಮಕೆ ಸೂಕ್ತಾರ್ಥಸ್ಯ ಪರಂಪ್ರತಿ ಉಪದೇಶ ಇತರಿ, ಆಪ್ತಿ ಮಾತ್ರೇನ ಉಪಪಾದಕಾದಪಿ ತರ್ಕಾಗಮಾಭ್ಯಾಮ್ ನೀತಿ ಉಪಪಾದನ ಮ್ಯ ಕರೋತಿ ತಷ್ಟು ಅಧಿಕಂ ಫಲ. ನೋಡಯ್ಯನ್ ಹೇಳ್ತೇನೆ ಕೇಳು ಅಂತ ಹೇಳಿದ್ ಮಾಡಿಸೋದು ಒಂದು ಕ್ರಮ, ಹೀಗೆ ಮಾಡಲೇಬೇಕಾಗತ್ತಿರೋ ಇನ್ನೊಂದು ಕ್ರಮ. ಆ ರೀತಿ ಹೇಳೋದು ಇನ್ನೂ ಜಾಸ್ತಿ. ಕನ್ವಿನ್ಸ್ ಮಾಡೋದು ಬೇರೆ, ಅಪ್ಪಣೆ ಮಾಡೋದು ಬೇರೆ. ಅಪ್ಪಣೆ ಮಾಡತಕ್ಕಂಥವರಿಗಿಂತ ಕನ್ವಿನ್ಸ್ ಮಾಡೋರಿಗೆ ಪುಣ್ಯ ಭಾಳ ಜಾಸ್ತಿ. ಪ್ರಮಾಣ ಕೊಟ್ಟು ಯುಕ್ತಿ ಕೊಟ್ಟು ಕನ್ವಿನ್ಸ್ ಮಾಡೋದು, ಒಟ್ಟಿನ ಮೇಲೆ ಒಪ್ಪಬೇಕು ಆ ರೀತಿ ಹೇಳಿಬಿಟ್ರೆ ಅದು ಭಾರಿ ಫಲ ಜಾಸ್ತಿ. ತರ್ಕಾಗಮಾಭ್ಯಾಮ್ ನಿಯತಿಂ ಯಹ್ ಕರೋತಿ ಅಧಿಕಂ ತತಃ. ಇದಿಷ್ಟು ಒಂದು ಭಾಗ. ಇಷ್ಟೆಲ್ಲ ಹೇಳಿದ ಮೇಲೆ ಅತಿ ಹೆಚ್ಚು ಪುಣ್ಯ ಯಾರಿಗೆ ಬಂತು ಅಂದರೆ, ಪೂರ್ಣಂ ವೇದ ಅಖಿಲ ದ್ರಷ್ಟು ಬ್ರಹ್ಮಣ ಫಲ ಮುಚ್ಚತೆ. ವೇದ ಅಖಿಲ ದ್ರಷ್ಟು, ಎಲ್ಲ ವೇದಗಳನ್ನು ಹೇಳೋರು, ಎಲ್ಲ ವೇದಕ್ಕೂ ಅರ್ಥ ಹೇಳೋರು, ಎಲ್ಲ ವೇದಕ್ಕೂ ಭಾಷ್ಯ ಬರೆಯೋರು, ಎಲ್ಲದಕ್ಕೂ ಕೂಡ ಕನ್ವಿನ್ಸ್ ಮಾಡೋರು ಯಾರು ಅಂದರೆ ಬ್ರಹ್ಮವಾಯುಗಳಾದ್ರಿಂದ ಅವ್ರಿಗೆ ಎಷ್ಟು ಫಲ ಬರುತ್ತೆ? ಪೂರ್ಣಂ ಫಲಮಷ್ಟು ಇದೆ, ಪರಿಪೂರ್ಣ ಫಲ ಸಿಗೋದು ಅವರಿಗೆ ಮಾತ್ರ, ಉಳಿದವರಿಗಲ್ಲ. ಈ ಕ್ರಮದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ದಾರ್ಢ್ಯವೇವ ಅನ್ನೋದು ಅದನ್ನ ಅರ್ಥ ಮಾಡ್ಕೊಂಡ ಮೇಲೆ ಕನಿಷ್ಠ ಪಕ್ಷ ಊದಿದ್ದನ್ನು ಪಾರಾಯಣ ಮಾಡೋಷ್ಟಾದ್ರೆ ಅಭ್ಯಾಸ ಮಾಡೋದು ಮನೆಯೊಳಗೆ. ಅವಾಗ ಎಷ್ಟು ಪುಣ್ಯ ಬರೋಕ್ಕೆ ಶುರುವಾಗುತ್ತಾಗ ಯಾವ ಅಕೌಂಟು ಅಷ್ಟು ದೊಡ್ಡದು ಬೆಳೆಯೋದಿಲ್ಲ. ದೇವ್ರ ಪೂಜೆಗಿಂತ ಪಾರಾಯಣ ದೊಡ್ಡದು. ಆದರೆ ದೇವ್ರ ಪೂಜೆ ಬಿಡಾಗಿಲ್ಲ, ಅದು ಮಾಡಲೇಬೇಕಾದ್ದರಿಂದ ದೇವ್ರ ಪೂಜೆ ಸಂಕೋಚ ಮಾಡಬೇಕು, ಅದನ್ನು ಹೆಚ್ಚು ಮಾಡಬೇಕು. ದೇವ್ರ ಪೂಜೆ ಮಿನಿಮೈಸ್ ಮಾಡೋಕ್ಕೆ ಬರುತ್ತೆ, ಪಾರಾಯಣ ಮಿನಿಮೈಸ್ ಮಾಡಬಾರ್ದು, ಆದಷ್ಟು ಜಾಸ್ತಿ ಇರಬೇಕು. ಅದಕ್ಕೆ ಅವ್ರು ಹೆಚ್ಚು ಪ್ರಶ್ನೆ ಏನು ಮಾಡಿದ್ರು, ಬ್ರಹ್ಮಸೂತ್ರ ಭಾಷೆ ಪೂರ್ತಿ ಪಾರಾಯಣ ಮಾಡದೆ ನಾವು ಪಾರಾಯಣ ಒಂದು ಭೋಜನ ಮಾಡೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಒಂದು ಸಾಧನೆ ರಾಶಿ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ತಕ್ಷಣ ಆಚಾರ್ಯ ಏನು ಮಾಡಿದ್ರಾಗ ಅಣುಭಾಷೆ ಹೇಳಿದ್ರು, ಅದೇ ಅಭ್ಯಾಸ ಆಯ್ತು. ಉಳಿದವ್ರಿಗೆ ಅದೇ ಉಳಿದ ಅನುಕೂಲ ಇದ್ರೆ ಏನು ಮಾಡಿಬಿಡ್ತಾರಾಗ ಅಣುಭಾಷೆನೇ ಮಾಡಾಕ್ಬಿಡ್ತಾರೆ. ಅದೇ ಯಾವಾಗಲೂ ಕೂಡ ಸ್ವಲ್ಪ ಕನ್ಸೆಷನ್ ಕೊಟ್ಟ ತಕ್ಷಣ ಆಮೇಲೆ ಮಾಡ್ಕೊಳ್ಳೋದೇನೀಗ, ಅದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಆಚಾರ ಮಾಡಿಕೊಟ್ಟಿದ್ದು ಅಂಥವ್ರಿಗೆ. ತಥೋನಂತಂ ನಿಯಾಮಕ್ಕೆ ಸ್ವಾಧ್ಯಾಯಾತ್ತು ಪ್ರವಚನೆ ಸಹಸ್ರ. ಊಟಕ್ಕೆಲ್ಲ ಹೋಗಿರ್ತಾರಲ್ಲ, ಎಲ್ಲ ಹಟ್ಟಿ ಹೊಡಿತಾ ಕೂತಿರ್ತಾರೆ, ತೀರ್ಥ ತರ್ತಾರಲ್ಲ, ಆಗ ನಿತ್ಯ ರೀತಿಯ ಜಗದ್ದಾತ್ರೆ ಶುರು ಮಾಡ್ತಾರೆ. ಮೊದಲೇ ಯಾಕೆ ಹೇಳಬಾರ್ದನ್ನ ಮಾಡಿ ಎರಡು ಶ್ಲೋಕ ಮುಗಿದು ಬಿಡುತ್ತೆ ಅಷ್ಟೊತ್ತಿಗೆ, ಎರಡು ಮುಗಿದು ಬಿಡ್ತದೆ ಅಷ್ಟೊತ್ತಿಗೆ ಅಪೋಷಣ ಮುಗಿದು ಹೋಯ್ತು. ಅಲ್ಲಿ ಅಪೋಷಣ ಹಾಕೋರಿಗೆ ಅಷ್ಟೇ, ನಿತ್ಯ ರೀತಿಯ ಜಗದ್ದಾತ್ರೆ ಅಪೋಷಣ. ಅದ್ರ ಬದಲು ಅಷ್ಟೊತ್ತು ಮಾಡ್ತಿದ್ರೆ ಎಷ್ಟು ಪುಣ್ಯ ಬರ್ತಿತ್ತ? ಅದು ಮಾಡೋದಿಲ್ಲ ಅಂದರೆ ಒಂಥರ ಏನದು ಇಮಿಟೇಷನ್ ಮಾಡಿದಾಗಲೇ ಹೊರತು ಮಾಕ್ ಅಂತಾರಲ್ಲ, ಮಾಕ್ ಪಾರ್ಲಿಮೆಂಟ್ ಅಂತ ಕರೆಯ ಹಾಗೆ ಎಲ್ಲ ಮಾಕರಿ ಶುರುವಾಯಿತು. ಪೂರ್ಣಂ ವೇದ ಎಲ್ಲವೂ ಸೇರುತ್ತದೆ. ಸ್ತೋತ್ರ ಪಾಠ ಯಾವುದರಿಂದ ನಮಗೆ ದೇವರಲ್ಲಿ ಆರಾಧನೆ ಮಾಡೋಕ್ಕೆ ಬರುತ್ತೆ ಅವಿಷ್ಟು ಕೂಡ ಶಾಸ್ತ್ರಗ್ರಂಥ ಆದರೆ ಆಗೋಯ್ತು. ಸ್ತೋತ್ರಗಳು ಶಾಸ್ತ್ರಗ್ರಂಥಗಳೇ, ಪಾದ ಸ್ತೋತ್ರ ಶಾಸ್ತ್ರಗ್ರಂಥ ಆ ರೀತಿ. ಓ ಬೇಡ ನಿಮ್ಗೆ ಯಾವುದ್ರಲ್ಲಿ ಅರ್ಥ ಆಗುತ್ತೆ ಬರ್ತೀವಂತ ಹೇಳ್ಕೊಂಡು ಹೋಗ್ಬೋದು. ಬಟ್ ಮುಖ್ಯವಾಗಿ ದೇವ್ರ ಬಗ್ಗೆ ಗಮನ ಇರಬೇಕಷ್ಟು. ರಾಘವೇಂದ್ರ ಸ್ತೋತ್ರ ಹೇಳಬೇಕಾದ್ರೆ ಒಳಗೆ ದೇವರು ಗುರು ಆಚಾರ್ಯರು ಎಲ್ಲ ಅನುಸಂಧಾನ ಇರಬೇಕು, ಅವರೇ ಹೈಯೆಸ್ಟ್ ಅಂತ ತಿಳ್ಕೊಂಡ್ರೆ ಬರೋದಿಲ್ಲ. ಮತ್ತೆ ದಾರ್ಢ್ಯಮೇ ವಾನುದಾತ್ತಾರ್ಥ ಉದಾತ್ತ ಶೋಚ್ಯತಾರ್ಥತ ನೀಚತಾ ಸುರಿತಶ್ಚಾರ್ಥ ಪ್ರತ್ಯಯಶ್ಚ ಯಥಾ ಸ್ಥಿತಿ ಸಮಾಹಾರೇ ಹಿರಾರ್ಥ ಸ್ವರಾರ್ಥ ರಾಮಯಂ ಸ್ಥಿತಿ ಹೊಸ ವಿಷಯ ಬಂತು. ಇಷ್ಟು ಹೇಳಿಬಿಟ್ಟು ಇನ್ನ ವೇದದಲ್ಲಿ ಹೇಳಬೇಕಾದ್ರೆ ಸ್ವರ ಸಮೇತ ವೇದೋಚ್ಚಾರಣೆ ಮಾಡಬೇಕು. ಆ ಸ್ವರಕ್ಕೇನು ಅರ್ಥ ಇದೆ? ಅನೇಕರಿಗೆ ಸ್ವರಗಳ ಅರ್ಥ ಇಲ್ಲ ಹೇಳ್ತಾರೆ, ಸಾಯಣ ಭಾಷೆ ಬಂದರೆ ಅದು ಸ್ವರಕ್ಕೆ ಅರ್ಥ ಇಲ್ಲ ಹೇಳೋದಕ್ಕೆ ಅಷ್ಟೇ ಮಾಡಿರೋದು ಅಷ್ಟೇ ಅಂತೆ. ತಪ್ಪದು, ಸ್ವರಕ್ಕೆ ಅರ್ಥ ಇದೆ ಅಂತ ಆಚಾರ್ಯ ತೋರಿಸ್ತಾರೆ. ಫಸ್ಟ್ ಟೈಮ್ ಸ್ವರಕ್ಕೆ ಅರ್ಥ ಹೇಳೋದು ಆಚಾರ ಒಬ್ಬರೇ. ಸ್ವರ ಹೆಚ್ಚು ದೊಡ್ಡದಾಗಿ ಹೇಳೋದು, ಚಿಕ್ಕದಾಗಿ ಹೇಳೋದು, ಸಮಾನವಾಗಿ ಹೇಳೋದು, ಅದೆಲ್ಲದಕ್ಕೇನಿದೆ ಒಂದು ಸ್ಪೆಸಿಫಿಕ್ ಮೀನಿಂಗ್ ಇದೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ, ವಿತ್ ಕೊಟೇಷನ್ ಕೊಡ್ತಾರೆ ಆಚಾರ್ಯರು. ಅದನ್ನು ಸಮಸ್ತ ಗುಣ ಸಂಪೂರ್ಣ ಸರ್ವದೋಷ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಚದೆಯೇ.